ಇದೆ. ದುರ್ಯೋಧನೇ ಒಪ್ಪಿಕೊಂಡಾಗಿದೆ, ಪರ್ಯಾಪ್ತಂತ್ವಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ, ಅದು ಸರಿ. ನೆಕ್ಸ್ಟ್ ಯಾರು ಅಂತ ಪ್ರಶ್ನೆ ಬಂದ್ರೆ ಪಾಂಡವಾನಾಂ ಧನಂಜಯ, ಅದರಲ್ಲಿ ಧರ್ಮರಾಜ ಬರೋದಿಲ್ಲ, ಅರ್ಜುನ ಬರುತ್ತಾನೆ. ವೇದಗಳಲ್ಲಿ ಋಗ್ವೇದ ಶ್ರೇಷ್ಠ, ಆಮೇಲೆ ಯಜುರ್ವೇದ ಬರೋದಿಲ್ಲ, ಸಾಮವೇದ ಬರುತ್ತೆ. ಆಯುಧಗಳಲ್ಲಿ ಸುದರ್ಶನ ಶ್ರೇಷ್ಠ, ಆಮೇಲೆ ಇನ್ಯಾವುದು ಬರೋದಿಲ್ಲ, ಮುಖ್ಯವಾಗಿ ವಜ್ರಾಯುಧವೇ ಬರುತ್ತೆ. ಈ ಅರ್ಥದಲ್ಲಿ ಬಂದಿದ್ದರಿಂದ ನೆಕ್ಸ್ಟ್ ಬೆಸ್ಟ್, ಸೆಕೆಂಡ್ ಬೆಸ್ಟ್ ಎಂಬ ಕಾನ್ಸೆಪ್ಟಿನಲ್ಲಿ ಆವಿಹೂತಿ ರೂಪ ಹೊರಟಿತು. ಇದನ್ನು ಮೊಟ್ಟ ಮೊದಲ ಬಾರಿಗೆ ವಿಶ್ಲೇಷಣೆ ಮಾಡಿಕೊಟ್ಟ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರದು. ಆದ್ದರಿಂದಲೇ ಭಗವದ್ಗೀತೆ ಯಾವ ಭಾಷ್ಯವೂ ಕೂಡ ಚೆಲ್ಲದೇ ಇದ್ದ ಬೆಳಕನ್ನ ಅವರು ಚೆಲ್ಲಿದರು. ಆಗ ನಮಗೆ ಯಾವ ಗೊಂದಲಕ್ಕೂ ಅವಕಾಶವಾಗದಂತೆ ವಿಭೂತಿ ರೂಪಗಳ ವಿಶ್ಲೇಷಣೆಗೆ ಅವಕಾಶ ಸಿಕ್ತು. ಕೊನೆಗೆ ಹೇಳ್ತಾನೆ ಅರ್ಜುನ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಭ್ಯ ಅಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಸುಲಭವಾದ ಚಿಂತನೆ ಕ್ರಮ ಹೇಳ್ಬಿಡ್ತಾನೆ ಪರಮಾತ್ಮ. ಒಂದು, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಇನ್ನು ಒಂದು ಅನುಸಂಧಾನ ಸುಲಭ ಇತ್ತು. ಎಲ್ಲೆಲ್ಲಿ ಅಸಾಧಾರಣವಾದ ಸಾಮರ್ಥ್ಯವನ್ನು ಕಾಣುತ್ತೀಯಲ್ಲ ಅಲ್ಲಿ ನನ್ನ ಒಂದು ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ಇದು ತುಂಬಾ ಸುಲಭದ ಚಿಂತನೆ ಇದು. ಎಲ್ಲಿ ಹಿರಿಮೆಯನ್ನು ಕಾಣುತ್ತೀರೋ, ಅಸಾಧ್ಯವಾದ ಸಾಮರ್ಥ್ಯವನ್ನ, ನಮಗೆ ಆಶ್ಚರ್ಯ ಅಂತಕ್ಕಂಥ ಪದ ಉಪಯೋಗಿಸ್ತಕ್ಕಂಥ ಸಾಮರ್ಥ್ಯವನ್ನು ಕಂಡ್ರೆ ಅಲ್ಲಿ ದೇವರ ವಿಭೂತಿ ರೂಪ ಇದೆ ಅಂತಲೇ ಅರ್ಥ. ಇದರಲ್ಲಿ ಅತ್ಯಂತ ವಿಭೂತಿ ರೂಪದ ಜನರಲೈಸ್ಡ್ ಫಾರ್ಮ್ ಕೊಟ್ಟಂತ ಲೆಕ್ಕ. ಅದರ ಜೊತೆಗೆ ಪರಮಾತ್ಮ ಇನ್ನೊಂದು ಹೇಳಿದ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಇಷ್ಟೆಲ್ಲ ತಿಳ್ಕೊಂಡು ಯಾಕೆ ಅರ್ಜುನ ಒಂದು ಮಾತು ಹೇಳ್ತೇನೆ ಕೇಳು. ವಿಷ್ಟಭ್ಯ ಅಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ನಾನು ಒಂದು ರೂಪದಲ್ಲಿ ಇಡೀ ಜಗತ್ತನ್ನು ವ್ಯಾಪಿಸಿ ನಿಂತು ಬಿಟ್ಟಿದ್ದೇನೆ, ಈ ಮಾತು ಹೇಳಿದ. ಇಲ್ಲಿ ನಮಗೆ ಗೊಂದಲ ಬರೋ ಮಾತೇನು ಅಂದ್ರೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಇಷ್ಟೆಲ್ಲ ತಿಳ್ಕೊಂಡು ಏನ್ ಮಾಡ್ತೀಯ ಅರ್ಜುನ, ಇಷ್ಟು ತಿಳ್ಕೊಂಡ್ಬಿಡು ಸಾಕು, ನಮಗೆ ಖುಷಿಯಾಗಿಬಿಡುತ್ತೆ. ಇಷ್ಟೆಲ್ಲ ಮರೆತು ಬಿಟ್ರೆ ಆಯ್ತು ಆರಾಮಾಗಿ, ಇಷ್ಟೆಲ್ಲ ಕೃಷ್ಣನೇ ಹೇಳ್ತಾನೆ, ಇದೆಲ್ಲ ತಗೊಂಡು ಏನ್ ಮಾಡ್ತೀಯ ಅಂತ ಹೇಳಿಬಿಟ್ಟು ನಮಗೆ ಎಂತ ಸಂಶಯ ಬರುತ್ತ. ಇದು ಹೇಳಿದೆ, ಇದೆಲ್ಲ ತಗೊಂಡು ಏನ್ ಮಾಡ್ತೀಯ ಅಂತ ಹೇಳಿದ ಮೇಲೆ ಹೇಳಿದ್ರೆ ಯಾತಕ್ಕೆ ಅಂತ ಸಂಶಯನೂ ಬರುತ್ತೆ. ಕೃಷ್ಣ ಇಷ್ಟೆಲ್ಲ ಹೇಳಿಬಿಟ್ಟು ಪರೀಕ್ಷೆ ಎಲ್ಲ ಪಾಠ ಮಾಡಿ ಇವತ್ತಿನ ಪಾಠ ಒಂದೇ ಪರೀಕ್ಷೆ ನೋಡ್ಕೊಳ್ಳಿ ಅಂದ್ರೆ ವರ್ಷ ಹೇಳಿದ್ದೆಲ್ಲ ವೇಸ್ಟ್ ಇದ್ದಾಗಲೇ. ಅವ್ರು ತೊಂದರೆ ಅಟೆಂಡ್ ಮಾಡ್ತಿದ್ದಲ್ಲ ಸರ್, ಮೊದಲೇ ಹೇಳಿದ್ದೀರಿ ಅಂತ ಹೇಳಿಬಿಡ್ತಿದ್ದ ಅಷ್ಟೇ. ಈ ಮಾತಿಗೆ ಹೇಗೆ ಅರ್ಥ ಮಾಡಬೇಕು, ಅವಾಗ ಯಾರು ತಲೆ ಕೆಡಿಸಿ ಹೇಳೋಕೆ ಹೋಗಲೇ ಇಲ್ಲ. ಆ ಮಾತನ್ನು ಹಾಗೆ ಬರೆದವರೇ ಜಾಸ್ತಿ ಅಂದ್ರೆ ಅರ್ಥ ಒಪ್ಕೊಂಡಾಗತ್ತೆ ಅಷ್ಟೇ. ನಾ ಎಲ್ಲ ಕಡೆ ನಾನಿದ್ದೇನೆ ತಿಳ್ಕೊಂಡ್ಬಿಡು ಸಾಕು ಇಷ್ಟೇನೆ. ಆಚಾರ ಅರ್ಥ ಹೇಳ್ತಾರೆ, ಈ ಮಾತಿಗೆ ಹೀಗೆ ಅರ್ಥ ಅಲ್ಲ ಅಂತ ಹೇಳಿ. ಈ ಮಾತು ಹೀಗೆ ಅರ್ಥ ಅಲ್ಲ, ಇದೊಂದು ಒಂದು ವಿಶೇಷವಾದಂಥ ಪ್ರಯೋಗದ ಕೌಶಲ. ಕೆಲವು ಮಾತುಗಳನ್ನು ಹೇಳಬೇಕಾದ್ರೆ ವಿಚಿತ್ರವಾದ ಧಾಟಿಯಲ್ಲಿ ಹೇಳುತ್ತಾರೆ. ಆ ಧಾಟಿಯಲ್ಲಿ ಹೇಳಿದಾಗ ಏನು ಅರ್ಥ ಇರುತ್ತೆ ಅಂತ ಗ್ರಹಿಸಬೇಕು ಅಂತ ಆಚಾರ ಹೇಳ್ತಾರೆ. ಇದೆಲ್ಲ ತಗೊಂಡು ಏನ್ ಮಾಡ್ತೀಯ, ಇಷ್ಟು ಮಾಡಿಬಿಡು ಸಾಕು ಅಂತ ಹೇಳಿದಾಗ ಉಳಿದು ವ್ಯರ್ಥ ಅಂತ ಅರ್ಥ ಅಲ್ಲ. ಅದಕ್ಕೆ ಉಳಿದು ವ್ಯರ್ಥ ಅಂತ ಅರ್ಥ ಅಲ್ಲ, ಇದು ಶ್ರೇಷ್ಠ ಅಂತ ಅಷ್ಟೇ ಇರ್ತಾನೆ ಹೊರತು ಉಳಿದು ವೇಸ್ಟ್ ಅಂತ ಅರ್ಥ ಅಲ್ಲ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಮಧ್ವಾಚಾರ್ಯರ ನಿರ್ಣಯ ಕೊಡೋದಕ್ಕೋಸ್ಕರ ಒಳ್ಳೆ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಪುರಾಣದ ಶ್ಲೋಕ ಇದೆ, ರಾಗದ್ವೇಷೌ ಯದಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ ತಾವುಹೌ ಯದಿ ನಶ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ಈ ಶ್ಲೋಕವನ್ನು ಉಲ್ಲೇಖ ಮಾಡುತ್ತಾರೆ. ಅದರ ಅರ್ಥ ಏನು ಅಂದ್ರೆ, ರಾಗದ್ವೇಷವು ಯದಿ ಸ್ಯಾತಾಂ, ಕಾಮಕ್ರೋಧಗಳು ಇನ್ನೂ ನಿಮ್ಮಲ್ಲಿ ಇರೋದಾದರೆ ತಪಸ್ಸಾ ಕಿಂ ಪ್ರಯೋಜನಂ, ತಪಸ್ ಯಾಕೆ ಮಾಡ್ತೀರಿ? ಕಾಮಕ್ರೋಧ ಇನ್ನೂ ಇರೋದಾದರೆ ತಪಸ್ ಯಾಕೆ ಮಾಡ್ತೀರಿ? ಸರಿ, ಅವು ಇಲ್ಲ. ತಾವೋ ಯದಿ ನಶ್ಯಾತಾಂ ತಪಸ್ಸಾ ಕಿಂ ಪ್ರಯೋಜನಂ, ಕಾಮಕ್ರೋಧ ಇಲ್ಲ ನಿಮಗೀಗ, ಮತ್ತೆ ತಪಸ್ ಮಾಡ್ತೀರಾಗಿದ್ರೆ ಮತ್ತು ತಪಸ್ ಬೇಡ ಅಂತ ಹೇಳ್ತಿ ಗಲಾಟಿಯೊಳಗೆ. ಕಾಮಕ್ರೋಧ ಇದ್ರೂ ತಪಸ್ ಬೇಡ, ಕಾಮಕ್ರೋಧ ಇಲ್ಲದವರು ತಪಸ್ ಬೇಡ, ಅದು ತಪಸ್ಸೇ ವೇಸ್ಟ್ ಅಂತಾಯ್ತು. ಇವಾಗ ಎಷ್ಟು ಒಳ್ಳೆಯ ಶ್ಲೋಕ ಅದು. ಒಂದು ರಾಗದ್ವೇಷವು ಯದಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ ತಾಪವು ಯದಿ ನಶ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ಕಾಮಕ್ರೋಧ ಇದ್ರೆ ಯಾಕೆ ತಪಸ್ಸು, ಕಾಮಕ್ರೋಧ ಇಲ್ಲ ಮತ್ತೆ ಯಾಕೆ ತಪಸ್ಸು? ಅದಕ್ಕೆ ಅರ್ಥ, ಕಾಮಕ್ರೋಧ ಬಿಡದೆ ಹೋದ್ರೆ ತಪಸ್ಸಿಗೆ ಅರ್ಥನೇ ಇಲ್ಲ ಅಂತ ಅರ್ಥ. ಕಾಮಕ್ರೋಧ ಇಟ್ಕೊಂಡೇ ತಪಸ್ ಮಾಡಿದ್ರೆ ತಪಸ್ಸಾಗೋದೇ ಇಲ್ಲ. ಈ ವಾಮಾಚಾರದಲ್ಲಿ ಕಾಣ್ತೇವೆ, ವಾಮಾಚಾರದ ಬೇಸಿಸ್ ಇರೋದೇ ಕಾಮಕ್ರೋಧದೊಡೆ. ಇನ್ನೊಬ್ಬ ಮನೆ ಹಾಳು ಮಾಡಲಿಕ್ಕೆ ಅವರು ಕಲ್ತಿರೋದು ಅದನ್ನು. ಯಾರ ಮನೆ ಹಾಳು ಮಾಡಿ ಬಂದು ನನಗೆ ಇಲ್ಲಿ ಕೂತಲ್ಲೇ ಮಾಡ್ತೇನೆ ಅಂತ ಹೇಳುತ್ತಾನೆ ಅಂದ್ರೆ ತಪಸ್ಸಾಗೋದೇ ಇಲ್ಲ. ಅದು ತಪಸ್ಸಿಗೆ ಬೇಕಾದದ್ದು ಕಾಮಕ್ರೋಧಗಳ ತ್ಯಾಗ. ಅದನ್ನು ಬಿಟ್ಟಿದ್ರೆ ತಪಸ್ ಮಾಡಿ ಉಪಯೋಗ ಇಲ್ಲ, ಅದನ್ನು ಬಿಡದೆ ಹೋದರೆ ತಪಸ್ ಮಾಡಿ ಉಪಯೋಗ ಇಲ್ಲ ಅಂದ್ರೆ ಕಾಮಕ್ರೋಧ ಬಿಡೋದೇ ತಪಸ್ಸು ಅಂತ ಅದಕ್ಕೆ ಅರ್ಥ. ಕಾಮಕ್ರೋಧ ಬಿಡೋದೇ ತಪಸ್ಸು, ಆದ್ದರಿಂದ ತಪಸ್ಸು ಎಷ್ಟು ಅಂತಲ್ಲ, ತಪಸ್ಸಿನ ಅರ್ಥನೇ ನಿಮಗಾಗಿಲ್ಲ ಅಂತ ಅರ್ಥ. ಆ ದೃಷ್ಟಿಯಿಂದ ಉಳಿದೆಲ್ಲ ತಿಳ್ಕೊಂಡ್ರು, ಇದನ್ನು ತಿಳ್ಕೊಂಡ್ರೆ ನಾ ಎಲ್ಲಾ ಕಡೆ ಇದ್ದೇನೆ ಅರ್ಜುನ ಅನ್ನೋದನ್ನು ತಿಳ್ಕೊಳ್ಳದೆ ಹೋದರೆ ಅದೆಲ್ಲ ತಿಳ್ಕೊಂಡು ಏನು ಪ್ರಯೋಜನ ಈ ಮಧ್ಯೆ ಅಂತ ಅರ್ಥ. ಇದನ್ನು ತಿಳ್ಕೊಂಡು ನಾನು ತಿಳ್ಕೊಬೇಕೆ ಹೊರತು ಇದನ್ನು ತಿಳ್ಕೊಂಡು ಅಂತ ತಿಳ್ಕೊಳ್ಬೇಕೇ ಹೊರತು ಇದು ಬಿಟ್ಟು ಪ್ರಯೋಜನ ಇಲ್ಲ. ಹೇಳ್ಬೇಕಾದ್ರೆ ಹೇಳ್ತಾನೆ, ಸ್ವಿಚ್ ಆಗ್ತಿರ್ತಾನೆ ಬರೋದಿಲ್ಲ, ಬಿಡಯ್ಯ ಸಾಕು ಮೇನ್ ಸ್ವಿಚ್ಚೇ ಇಲ್ಲ ಅದನ್ನು ಬಿಟ್ಟುಬಿಡು ಸಾಕು ಹಾಳಾಗೋಗ್ಲಿ ಅಂದ್ಬಿಡ್ತಾನೆ. ಹೌದಾ, ಇದಾಗ ಕಿತ್ತು ಹೋಗಿದ್ ಬಿಡ್ತಾರೆ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು, ಕರೆಂಟ್ ಬಂದು ಹಾಕ್ತಾರೆ ಕಿತ್ತುಬಿಟ್ಟೆ ಆಗಲಿ ಹಾಳಾಗೋಗ್ಲಿ ಅಂತ ಹೇಳಿದ್ದೆಲ್ಲ ಕಿತ್ತುಬಿಟ್ಟೆ ಅಂತ ಹೇಳ್ಬಿಟ್ರೆ ಏನು ಮಾಡ್ಬೇಕು ಅಂದ್ರೆ, ಮೇನ್ ಸ್ವಿಚ್ ಸರಿ ಇಲ್ಲದ ಕರೆಂಟ್ ಸಪ್ಲೈ ಇಲ್ಲದ ಹೊರ ತಗೊಂಡು ಏನು ಮಾಡ್ತೀವಿ ಅಂತ ಅರ್ಥ. ಅದಕ್ಕೆ ಆ ಸ್ವಿಚ್ ಬೇಡ ಅಂತ ಅರ್ಥ ಅಲ್ಲ, ಅಂತ ಒಂದು ಏನು ಮಾಡ್ತೀವಿ ಹಾಳಾಗೋಗ್ಲಿ ಕಿತ್ತು ತೆಗೆದು ಬಿಟ್ರೆ ಹಾಳೋದು ಕತೆ ಆಯ್ತವ. ಇದರಲ್ಲಿ ಪ್ರಾಧಾನ್ಯ ಹೇಳೋದಕ್ಕೆ ಹೊರಟಿದೆ, ಕೆಲವು ವಿಚಾರಗಳಲ್ಲಿ ಪ್ರಾಧಾನ್ಯ ಕೊಡಕ್ಕೆ ಹೊರಟ ಮಾತನ್ನ ಆ ಹೇಳ್ತಾರೆ. ಮಹಾಭಾರತದ ಮಾತು ಬರೋದು, ಭೀಮಸೇನ ಹೇಳೋ ಮಾತು ಶಾಂತಿ ಪರ್ವದಲ್ಲಿ ಬರೋದು. ದಾಂತಸ್ಯ ಕಿಂ ಅರಣ್ಯೇನ ಅದಾಂತಸ್ಯ ಚ ಕಿಂ ತಥಾ, ದಾಂತಸ್ಯ ಕಿಂ ಅರಣ್ಯೇನ ಅದಾಂತಸ್ಯ ಚ ಕಿಂ ತಥಾ, ಇದೇ ಅರ್ಥದ ಮಾತು. ದಾಂತ ಅಂದ್ರೆ ಇಂದ್ರಿಯ ನಿಗ್ರಹ ಹೊಂದಿದವನು, ಇಂದ್ರಿಯ ನಿಗ್ರಹ ಹೊಂದಿದವನು ಕಾಡಿಗ್ಯಾಕೆ ಹೋಗಬೇಕು, ಇಂದ್ರಿಯ ನಿಗ್ರಹ ಹೊಂದಿದವನು ಕಾಡಿಗ್ಯಾಕೆ ಹೋಗಬೇಕು, ಇಂದ್ರಿಯ ನಿಗ್ರಹ ಹೊಂದಿಲ್ಲ ಮತ್ತೆ ಕಾಡಿಗೆ ಹೋಗ್ತಿ ಆಗಿದ್ರೆ, ಅದೇ ಮಾತಿನ ಅರ್ಥ. ಇದೇ ಶ್ಲೋಕದ ಒಂದೇ ಮಾತಲ್ಲಿ ಮಹಾಭಾರತದಲ್ಲಿ ಬಿದ್ದು, ಬೇರೆ ಪುರಾಣದ ಶ್ಲೋಕ ಇದು, ಮಹಾಭಾರತದ ಶ್ಲೋಕ. ಅಂದ್ರೆ ನಿಮಗೆ ಇಂದ್ರಿಯ ನಿಗ್ರಹ ಇದ್ರೆ ಕಾಡಿಗೆ ಹೋಗಬೇಕಾಗಿಲ್ಲ, ಇದ್ದಲ್ಲೇ ಸಾಧನೆ ಮಾಡಕ್ಕೆ ಬರ್ತದೆ. ಅದಿಲ್ಲದೆ ಹೋದ್ರೆ ಎಷ್ಟು ಕಾಡಿಗೆ ಹೋದ್ರು ಉಪಯೋಗ ಇಲ್ಲ, ಅಲ್ಲೂ ಕೂಯಾಡ್ತಿ ಕಿರಿಚಾಡ್ತೀಯ ಹೊರತು ನಿನಗೇನು ಪ್ರಯೋಜನ ಇಲ್ಲ ಅದರಿಂದ. ಅಂದ್ರೆ ಆ ತಪಸ್ಸು ಅರಣ್ಯ ಮೊದಲಾದ ಶಬ್ದಗಳನ್ನ ಹೊರಗಿನ ಅರ್ಥದಲ್ಲಿ ತಗೊಳ್ಳೋದಲ್ಲ, ಅದರ ಒಳಗಿನ ಅರ್ಥವನ್ನು ಗಮನಿಸಿ ಎನ್ನುವ ಒಂದು ಮಾರ್ಮಿಕವಾದ ಸಂದೇಶವನ್ನ ಅಲ್ಲಿ ಕೊಡ್ತಾ ಇದ್ದ. ಧರ್ಮರಾದ್ರೆ ಅದನ್ನೇ ಭೀಮಸೇನ ಹೇಳಿದ್, ಅಣ್ಣ ಈ ದುಃಖಪಟ್ಟು ಕಾಡಿಗೆ ಹೋಗ್ತೀಯಲ್ಲ, ರಾಜ್ಯ ಬಿಡ್ತೀನಿ ಅಂತ ಹೇಳ್ತೀಯಲ್ಲ, ನೀ ಸುಖವಾಗಿರ್ತೀಯ ಅಲ್ಲಿ, ಅಲ್ಲೂ ಓಡಾಡ್ತೀವಿ ಮತ್ತೆ ಅಷ್ಟೇ, ಇಲ್ಲ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಇಲ್ಲೇ ಮಾಡೋ ಕೆಲಸನ, ಅಲ್ಲಿ ಕಂಟ್ರೋಲ್ ಮಾಡ್ತೀವಿ ಇಲ್ಲೇ ಕೆಲಸವನ್ನು ಮಾಡು. ಅಂದ್ರೆ ಇಂದ್ರಿಯ ನಿಗ್ರಹದ ಒಂದು ಹಿರಿವೆ ಅರ್ಥವಾಗದೆ ಹೋದರೆ ಮೆಕ್ಯಾನಿಕಲಿ ಅರಣ್ಯಕ್ಕೆ ಹೋಗಿ ಏನೂ ಪ್ರಯೋಜನ ಇಲ್ಲ. ಸರ್ ಹೇಳಿದ್ರು, ಓದ್ದ ಪರೀಕ್ಷೆಗೆ ಹೋಗ್ತೀಯ, ಏನು ಉಪಯೋಗ ಇಲ್ಲ, ಓದಿದ್ದು ಓದಿ ಪರೀಕ್ಷೆ, ಓದ್ದವರು ಪರೀಕ್ಷೆ ಹೋಗಬೇಡ ಅಂತ ಹೇಳ್ಬಿಟ್ಟು, ಓದ್ದವರು ಪರೀಕ್ಷೆ ಹೋಗಬೇಡ, ಆದ್ರೆ ಓದಿದ್ರೆ ಅತ್ಯಾಗ ಪರೀಕ್ಷೆ ಜ್ಞಾನ ಇದೆಯಲ್ಲ ನನಗೆ ಅಂತ ಹೇಳಿದ್ರು, ಆ ಪರೀಕ್ಷೆ ಹೋಗ್ಲೇ ಇಲ್ಲ ಬರೀ ಬಿಟ್ಟ ಬಿಟ್ಟ. ಓದಿದ್ರೆ ಅತ್ಯಾಗ ಪರೀಕ್ಷೆ ಅಂತ ಹೇಳಿದಾರಲ್ಲ, ಹೋಗ್ಲೇ ಇಲ್ಲ, ಓದಿದ್ರೆ ಪರೀಕ್ಷೆ ಇಲ್ಲ, ಓದಿದ್ರು ಪರೀಕ್ಷೆ ಇಲ್ಲ. ಅವನ ತಾತ್ಪರ್ಯ ಪಾಸ್ ಆಗಲಿಕ್ಕೆ ಒಳ್ಳೆ ಸಾಧನೆ ಓದೋದು ಅವ್ರು ಮಾಡಿದ್ದಿ ಅಂತ ಹೊಗಳಿದ್ರೆ ಪರೀಕ್ಷೆ ಓದ್ಬಿಟ್ರೆ ಏನ್ ಮಾಡ್ಬೇಕು ಈ ಮಧ್ಯೆ? ಅಂದ್ರೆ ಪರೀಕ್ಷೆ ಸುಮ್ಮನೆ ಹೋಗಿ ಉಪಯೋಗ ಇಲ್ಲ, ಓದಿ ಹೋಗ್ಬೇಕು ಅಂತ ಅವ್ರ ಮಾತಿನ ಅರ್ಥ. ಪಾಪ, ಓದಿ ಹೋಗ್ಬೇಕು ಅಂತ ಅವ್ರ ಮಾತಿನ ಅರ್ಥ, ಅವನು ಪರೀಕ್ಷೆ ಹೋಗೋದೇ ಬಿಟ್ಬಿಟ್ಟ ಕೊನೆ. ಈ ರೀತಿ ಮಾಡತಕ್ಕಂತ ಅನೇಕ ಮಾತುಗಳು ಅಪಾರ್ಥ ಆಗ್ಬರುತ್ತೆ. ಆಚಾರ್ಯ ಅತಿ ಸ್ಪಷ್ಟವಾಗಿ ತಿಳಿಸ್ತಾ ಕೃಷ್ಣನ ಅಭಿಪ್ರಾಯ ಇಷ್ಟು. ಎಷ್ಟೇ ವಿಭೂತಿಗಳನ್ನ ತಿಳ್ಕೊಳ್ಳಿ ಏನು ತಪ್ಪಲ್ಲ, ತುಂಬಾ ಒಳ್ಳೆಯದು, ಆದರೆ ಗಲಾಟೆ ಒಳಗೆ ದೇವರು ಎಲ್ಲಾ ಕಡೆ ಇದ್ದಾನೆ ಅಂಶವನ್ನು ಮರೆತು ಬಿಡಬೇಡಿ ಅಂತ ಹೇಳಿದ್ದ. ದೇವರು ಎಲ್ಲಾ ಕಡೆ ಇದ್ದಾನೆ ಅಂಶವನ್ನು ಮರೆತು ನೀವು ಸಾಧನೆ ಮಾಡಕ್ಕೆ ಹೋದ್ರೆ ಏನೂ ಅರ್ಥವಾಗೋದಿಲ್ಲ ಅಂತ ವಿಭೂತಿ ಅಧ್ಯಾಯವನ್ನು ಮುಗಿಸಿದ ಮೇಲೆ ಆಗ ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದ. ಕೃಷ್ಣ ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಗೀತಂ ಯತ್ತಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಇಷ್ಟು ಅರ್ಜುನ ಕೃಷ್ಣನ ಬಾಯಲ್ಲಿ ಸಿದ್ಧಾಂತ ವಿಚಾರ ಕೇಳಿದ ಮೇಲೆ ಅರ್ಜುನ ಅದರ ಪರಿಣಾಮ ಏನಾಯಿತು ಅಂತ ಒಪ್ಪಿ ಹೇಳುತ್ತಾ ಇದ್ದ. ಇದು ಮುಖ್ಯ. ನಾವು ಹೇಳಿ ಫೀಡ್ಬ್ಯಾಕ್ ಅಂತ ಹೇಳ್ತೇವಲ್ಲ, ಅದಿಲ್ಲದೆ ಹೋದ್ರೆ ಮುಂದೇನಂತ ಗೊತ್ತಾಗೋದಿಲ್ಲ. ಭಗವದ್ಗೀತೆ ಇವರ ರಚನಾ ಸಂವಿಧಾನ ಇದೆಯಲ್ಲ, ತುಂಬಾ ಹೈಲಿ ಕನ್ವಿನ್ಸಿಂಗ್ ಆಗಿರೋ. ಎಷ್ಟೋ ಸತ್ತಿ ಸಂಭಾಷಣೆ ಮಾಡಿ ಮಾತಾಡಬೇಕಾದ್ರೆ ನೋಡೋರಿಗೆ ಇನ್ನೂ ಸ್ಪಷ್ಟ ಆಗ್ಲಿಕ್ಕೆ ಶುರುವಾಗತ್ತೆ, ಕೇಳತಕ್ಕಂಥವ್ರು ನೋಡ್ತಕ್ಕಂಥವ್ರು ಎಫೆಕ್ಟ್ ಜಾಸ್ತಿ ಆಗತ್ತೆ. ಆ ದೃಷ್ಟಿಯಲ್ಲಿ ಕೃಷ್ಣನ ಮಾತಿಗೆ ಅರ್ಜುನ ರೆಸ್ಪಾಂಡ್ ಮಾಡ್ತಾನೆ. ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ತ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಕೃಷ್ಣ ಮದನುಗ್ರಹಾಯ, ನನವೇನು ಅನುಗ್ರಹಕ್ಕೋಸ್ಕರವಾಗಿ, ಯತ್ವಯೋಕ್ತಂ ವಚಃ ನಿನ್ನ ಮಾತೇನೇ ಹೇಳ್ಪಡ್ತಲ್ಲ ಅದರಿಂದ ಮೋಹೋಯಂ ವಿಗತೋ ಮಮ, ನನ್ನ ಮೋಹ ಹೊರಟೋಯ್ತು. ಅರ್ಜುನ ಎರಡು ಮಾತನ್ನು ಒಪ್ತಾರೆ, ತನ್ನ ಮೋಹ ಹೊರಟೋಯ್ತು ಅಂತ ಹೇಳಿದ, ಆದರೆ ಅದರ ಹಿನ್ನೆಲೆಯಲ್ಲಿ ಕೃಷ್ಣ ಅನುಗ್ರಹ ಎಷ್ಟಿದೆ ಅಂತ ಹೇಳಿದ. ಮದನುಗ್ರಹಾಯ, ಇನ್ನೆಲ್ಲ ಹೇಳಬೇಕು ಅಂತ ಬೇಕಾದ್ರೆ ಯುದ್ಧ ಮಾಡಿದರೆ ರಥ ಓಡಿಸ್ತೇನೆ, ಇಲ್ಲ ಹೋದ್ರೆ ಮನೆಗೆ ಹೋಗೋಣಿ ಅಂತ ಏನಾಗ್ತಿತ್ತು? ಅದರಿಂದ ಇವತ್ತೇನಾದ್ರೂ ಕೃಷ್ಣ ಹಾಗೆ ಮಾಡಿದ್ರೆ ಗತಿ ಏನಾಗ್ತಿತ್ತು ಲೆಕ್ಕ ಹಾಕಿ. ಕೃಷ್ಣ ಮೊದಲೇ ಹೇಳಿದ್ದೆ, ನಾನಂತೂ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ನೀನು ಮಾಡೋದಿಲ್ಲ ಬಿಡು, ಇಬ್ರು ಮನೆಗೆ ಹೋಗೋಣ ಬೋದ್ ಹೋಗ್ತಿತ್ತು ಅಷ್ಟೇ. ತಾನು ಮಾಡೋ ಡಿಕ್ಲೇರ್ ಹೇಗೂ ಮಾಡಿದ್ದ, ನೀನು ಒಂದನ್ನೇ ಕೆಲಸ ಈಗ ಹಾಗೆ ಹೇಳೋದಿಲ್ಲ ಪರವಾಗಿ. ಮದನುಗ್ರಹಾಯ, ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಆಶ್ಚರ್ಯ. ಅರ್ಜುನಿಗೆ ಹೇಳಿದ ಮಾತನ್ನು ನಮಗೂ ಹೇಳ್ತಾನೆ, ನಾನು ಹೊರ ನಿಂತು ಯಾವ ಕೆಲಸನೂ ಮಾಡೋದಿಲ್ಲ, ನನ್ನ ಮಾತಿನ ಒಳಗೆ ನಿಂತೇ ಮಾಡಿಸ್ತೇನೆ ಅಂತ ಪರಮಾತ್ಮ ಹೇಳುತ್ತಾರೆ. ಹೊರಗೆ ಕಣ್ಣಿ ಕಂಡು ಏನೋ ಮಾಡಿಸೋದಕ್ಕೆ ಹೋಗೋದಿಲ್ಲ ನಾನು ಅಂತ ಮಾಡೋದಿಲ್ಲ ಅಂತ, ನಿಮ್ಮ ಕೈಲೇ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಇದು ವಿಶೇಷ. ಅರ್ಜುನ ಅದನ್ನು ಅರ್ಥ ಮಾಡಿಕೊಂಡ ಪಾಯಿಂಟ್ನ, ಅದಕ್ಕೆ ಪ್ರಾರ್ಥನೆ ಮಾಡಿದ. ಆಗ ಕೃಷ್ಣ ಹೇಳಿದ್ದನ್ನು ತಿಳ್ಕೊಂಡ, ಎಷ್ಟು ದಯೆ ಅಂತ ಹೇಳುತ್ತಾರೆ. ನಾವು ಯಾವುದಕ್ಕಾರ ಬೆಲೆ ಕಟ್ಟಬಹುದು, ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇವತ್ತು ಶಾಸ್ತ್ರ ನೋಡಿಬೇಕಾದ್ರೆ ತಿಳಿದವನೇ ಅದು ಹೇಳೋದಿಲ್ಲ ಅಂತ ಕೂತ್ರೆ ಜಗತ್ತಿಗೆ ಜ್ಞಾನ ಬರೋದು ಹೇಗೆ ಅಂತ ಕೇಳುತ್ತಾರೆ. ನೀವು ಅದನ್ನು ದುಡ್ಡಿನ ಅಳೆಯಕ್ಕೆ ಬರೋದಿಲ್ಲ, ಕಾಸ್ಟ್ ನಡಕ್ಕೆ ಬರೋದಿಲ್ಲ, ನನ್ನ ಟೈಮ್ ಕೊಳ್ಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು ನನ್ನ. ಯಾಕಂದ್ರೆ ಇವತ್ತು ಜಗತ್ತಿಗೆ ಗೊತ್ತು ಎಷ್ಟು ಕೋಟಿ ರೂಪಾಯಿ ಬೇಕಾದ್ರೂ ಕೊಡಿ, ಹಿಂದಿನ ದಿವಸ ಇವತ್ತು ತರಲಕ್ಕೆ ಬರೋದಿಲ್ಲ, ಮುಗಿದೋಯ್ತು. ಇವತ್ತು ನಿನ್ನೆ ದಿವಸ ಹೋಯ್ತು ಅಂದ್ರೆ ಹೋಗೇ ಬಿಡ್ತು, ಏನ್ ಮಾಡಿ ವಾಪಸ್ ತರಲಕ್ಕೆ ಆಗೋದಿಲ್ಲ. ನಿನ್ನ ದಿವಸ ಬಿಟ್ಬಿಡಿ, ಹಿಂದಿನ ಕ್ಷಣ ತರಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಜಗತ್ತು ಏನೇನೋ ವಂಡನೆ ಮಾಡಿಬಿಟ್ಟಿದೆ, ವಾಪಸ್ ತಿರುಗಿಸಿ ನೋಡೋಣ ಅಂತ ಒಂದ್ಸಲ ಸಾಧ್ಯ. ಗಡಿಯಾರ ತಿರುಗಿಸೋ ಸುಲಭ ಜಗತ್ತು ತಿರುಗಿಸ್ಬಿಡ್ತೀರಾ? ಸಾಧ್ಯವೇ ಇಲ್ಲ. ನೀನು ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಬೆಲೆ ಇದೆ ಅದಕ್ಕೆ. ನನ್ನ ಟೈಮ್ ಬಹಳ ಇಂಪಾರ್ಟೆಂಟ್, ನಾನು ಕೊಡೋದಿಲ್ಲ ಅಂದ್ರೆ ಮುಗಿದೋಗುತ್ತದೆ. ಬೆಲೆಯಲ್ಲಿ ಕಟ್ಟಲಿಕ್ಕೆ ಬರೋದಿಲ್ಲ ಅಂದಮೇಲೆ ನನ್ನ ಸಾಧನೆ ಮಾಡ್ಕೋತೇನೆ ಅಂತ ಕೂತಿದ್ರೆ ಗತಿ ಏನಾಗ್ತಿತ್ತು? ಅದಕ್ಕೆ ಟೀಕಾರಾಯರು ಬರೀತಾರೆ, ಜಯತೀರ್ಥರು ತತ್ವನಿರ್ಣಯ ಟೀಕಾದಲ್ಲಿ ಬರೀತಾರೆ, ಸಿದ್ಧಾನಾಮಪಿ ಉದಾಸೀನಾನಾಂ ದರ್ಶನಾತ್. ಅವರು ಎಷ್ಟೇ ದೊಡ್ಡ ಜ್ಞಾನಿಗಳಾಗಿದ್ರು, ತುಂಬಾ ಜನಗಳು ತಾವು ಏಕಾಂತ ಇರಲಿಕ್ಕೆ ಇಷ್ಟಪಟ್ಟು ಬಿಟ್ರೆ ಸಮಾಜದ ಗತಿ ಎಷ್ಟು ಕಷ್ಟ ಆಗ. ಅದಕ್ಕೆ ಪರಮಾತ್ಮ ಸಮಾಜದಲ್ಲಿ ಯಾತಕ್ಕೆ ಇನ್ವಾಲ್ವ್ ಮಾಡಿಸ್ತಾನೆ ಅವರನ್ನ. ಅವರು ಬಾಯಿ ಬಿಟ್ಟರೆ ಜಗತ್ತಿಗೆ ಉಪಯೋಗ ಆಗ್ತದೆ. ಈ ಮಾತು ಯಾರೇ ಒಬ್ಬ ತಿಳಿದವನು ಬಾಯಿ ಬಿಟ್ಟರೆ ಎಷ್ಟು ಉಪಯೋಗ ಆಗ್ತದೆ, ಇನ್ನು ಭಗವಂತ ಬಾಯಿ ಬಿಟ್ಟಾಗ ಎಷ್ಟು ಅನುಗ್ರಹ ಆಗಿರ್ಬೇಕು ಲೆಕ್ಕ ಹಾಕಿ. ಕೃಷ್ಣ ಮಾತಾಡೋದಿಲ್ಲ ಅಂತ ಕೂತಿದ್ರೆ ಏನಾಗ್ತಿತ್ತು? ನೀನು ಮಾತಾಡಿದ್ದಿ ಅಂದ್ರೆ ನಾನು ಏನು ಕೊಟ್ಟರು ಅದಕ್ಕೆ ಬೆಲೆ ಕೊಡಲಿಕ್ಕಾಗೋದಿಲ್ಲ ಕೃಷ್ಣ, ನಿನ್ನ ಅನುಗ್ರಹ ಮಾತ್ರ ಅಂತ ಒಪ್ಕೋತಾರೆ. ಇನ್ನು ಒಪ್ಕೋಬೇಕು. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಉಳಿದ ಸಬ್ಸ್ಟಿಟ್ಯೂಟ್ ಮಾಡಕ್ ಬರುತ್ತೆ, ಜ್ಞಾನ ಸಬ್ಸ್ಟಿಟ್ಯೂಟ್ ಮಾಡಕ್ ಆಗೋದಿಲ್ಲ. ಹಾಲ್ ಟಿಕೆಟ್ ತಂದಿಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು, ಪೆನ್ ತಂದಿಲ್ಲ ಪರವಾಗಿಲ್ಲ ಅಂತ ಹೇಳುದು. ಪೇಪರ್ ಆಯ್ತು ಅವೇ ಕೊಡ್ತೇವೆ ಮಾರಾಯ, ಸಾರ್ ಮಧ್ಯೆ ಏನು ನೀರು ಅದು ವ್ಯವಸ್ಥೆ ನಾವು ಮಾಡ್ತೇವೆ ಎಲ್ಲ ಮಾಡ್ತೇವೆ. ಸರ್ ಓದೇ ಬಂದಿಲ್ಲ ಅಂದ್ರೆ ಅದು ಪರವಾಗಿಲ್ಲ ಕೂಡ ಅನ್ನಕ್ಕಾಗ್ತದ? ಹೋ ಬರೆ ಹೋಗ ಹಾಗೆ ಬರೆ ಹೋಗುತ್ತೇವೆ ಎಲ್ಲ ತಂದಿದ್ದಾರೆ, ಓದ್ಕೊಂಡು ಬಂದೇ ಇಲ್ಲ. ಮತ್ತೆ ಯಾಕೆ ಅದು ಸಬ್ಸ್ಟಿಟ್ಯೂಟ್ ಮಾಡಕ್ ಆಗೋದಿಲ್ಲ, ಬೇರೆ ಏನ್ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ ಪಾಪ. ಈ ಮಾತನ್ನು ಯೋಚನೆ ಮಾಡಿದರೆ ಇವತ್ತಿನ ಇಷ್ಟು ಕೆಟ್ಟ ವ್ಯವಸ್ಥೆಯಲ್ಲೂ ಕೂಡ ಅದನ್ನು ತೆಗಿಲಕ್ಕೆ ಆಗ್ತಾ ಇಲ್ಲ, ಆಗೋದೂ ಇಲ್ಲ. ಆದ್ರೆ ಅದಕ್ಕೆ ಅರ್ಥ ಪರಮಾವಧಿ ಕಾಲ ಕೆಟ್ಟಂತೆ ಲೆಕ್ಕ. ಹೆಸರಿಗಾದರೂ ಆ ಮಾತನ್ನು ಆಡಬೇಕಾದ ಒಂದು ಜವಾಬ್ದಾರಿ ವರಿಷ್ಠನಿಗೆ ಇರ್ತದೆ. ಅಂದಮೇಲೆ ಅಂಥ ಜ್ಞಾನ ಉಪದೇಶ ಮಾಡ್ತಿ ಅಂದರೆ ಮದನುಗ್ರಹಾಯ ಪರಮಂ ವಿಷ್ಯ ಮಧ್ಯಾತ್ಮ ಸಂಗೀತಂ ಯತ್ತಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅನುಗ್ರಹದಿಂದ ನೀನು ಹೇಳಿದಿ, ನನ್ನ ಮೋಹ ಹೋಯ್ತು, ಬರೀ ಗತಃ ಅಲ್ಲ ವಿಗತಃ ಸಂಪೂರ್ಣ ಹೊರಟೋಯ್ತು ಅಂತ ಹೇಳಿದ್ದಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೊಂದು ಧೈರ್ಯ ಬಂತು. ಏನು ಧೈರ್ಯ ಗೊತ್ತೇನು? ಅರ್ಜುನ ಕೃಷ್ಣನ ಉಪದೇಶವನ್ನು ಕೇಳಿದ, ದರ್ಶನವನ್ನು ಮಾಡಿದ, ಒಳ್ಳೆ ನಂಬಿಕೆ ಬಂತು, ಯುದ್ಧ ಮಾಡಿದ, ಸರಿ ಹೋಯ್ತು. ನಾವು ಬರೀ ಎಷ್ಟು ಗೀತೆ ಕೇಳಿದ್ರು ಕೇಳ್ತಾ ಇದ್ದೇವೆ ಹೊರತು ನಾವು ನೋಡ್ಲಕ್ಕಂತೂ ಸಾಧ್ಯ ಇಲ್ವಲ್ಲ, ದೇವರ ರೂಪಾಂತರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ವಲ್ಲ. ಮತ್ತೆ ಕೇಳಿ ಏನು ಪ್ರಯೋಜನ ಅಂದ್ರೆ ಅರ್ಜುನನ ಮಾತು ಕೇಳಿದ್ದಕ್ಕೆ ನನ್ನ ಮೋಹ ಹೋಗಿದೆ ಅಂತ ಹೇಳ್ತಾನೆ. ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಶಾಸ್ತ್ರ ದೇವರು ನೋಡೋದಲ್ಲ, ಕೇಳಿದ್ದಕ್ಕೆ ಸಾಕಷ್ಟು ಮೋಹ ಹೋಗಿದೆ, ಆದ್ರಿಂದ ಕೇಳೋದಕ್ಕೆ ಎಷ್ಟು ಎಫೆಕ್ಟ್ ಇದೆ ಅಂತ ಗೊತ್ತಾಯ್ತು ನಮಗೆ. ಕೇಳೋದಕ್ಕೆ ಎಷ್ಟು ಎಫೆಕ್ಟ್ ಇದೆ, ಈ ಸ್ಕೋರ್ ಕೇಳ್ತಿರ್ತಾನೆ, ವಿಡಿಯೋ ಇಲ್ಲ, ಟಿವಿ ಬರಲಿಲ್ಲ, ಆಡಿಯೋದಲ್ಲಿ ಕೇಳ್ತಾನೆ, ಈಗ ಟ್ರಾನ್ಸ್ಲೇಷನಲ್ಲಿ ಕೇಳ್ತಾನೆ, ರಿಸಲ್ಟ್ ಗೊತ್ತಾಯ್ತು ಅವನಿಗೇನು ಅಂತೇಳಿ. ಎಫೆಕ್ಟ್ ಮೇ ಬಿ ಡಿಫರೆಂಟ್, ನೋಡೋದು ಎಫೆಕ್ಟ್ ಕೇಳಿದ್ರೆ ಡಿಫೆಕ್ಟ್, ಬಟ್ ರಿಸಲ್ಟಲ್ಲಿ ವ್ಯತ್ಯಾಸ ಇಲ್ಲ. ನಾನು ಟ್ರಾನ್ಸ್ಲೇಷನಲ್ಲಿ ಕೇಳಿದೆ ಗೆದ್ರು, ಇದರಲ್ಲಿ ಕೇಳಿದೆ ಸೋತರು ಅಂತ ಯಾರು ಹೇಳಕ್ಕಾಗೋದಿಲ್ಲ. ಆ ಟಿವಿಯಲ್ಲಿ ನೋಡಿದ್ರು ಅಷ್ಟೇ, ಟ್ರಾನ್ಸ್ಲೇಷನ್ ಕೇಳಿದ್ರು ಅಷ್ಟೇ, ರಿಸಲ್ಟ್ ಇಸ್ ರಿಸಲ್ಟ್. ಅಂದಮೇಲೆ ಈಗ ಮೋಹೋಯಂ ವಿಗತೋ ಮಮ, ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿದ್ರೆ ನೋಡದೇ ಇದ್ರು ಕೂಡ ನಮ್ಮ ಮೋಹ ಹೋಗೇ ಹೋಗುತ್ತೆ. ಇದು ವೆರಿ ಇಂಟ್ರೆಸ್ಟಿಂಗ್. ಆದ್ದರಿಂದ ಇವತ್ತು ನೋಡಷ್ಟೇ ಅದು ರೀಚ್ ಆಗಿಲ್ಲ ಅಂತ ಹೇಳಿ ಭಗವದ್ಗೀತೆ ಕೇಳೋದನ್ನು ಬಿಡೋ ಕಾರಣ ಇಲ್ಲ. ಸರಿಯಾಗಿ ಕೇಳಿದರೆ ಮೋಹೋಯಂ ವಿಗತಃ ಮಮ, ನನ್ನ ಮೋಹ ಸಂಪೂರ್ಣ ಹೊರಟೋಯ್ತು. ಮಮ ಮೋಹ ಅಂತ ಒಪ್ಕೋತಾನೆ ಅರ್ಜುನ, ನನ್ನ ಮೋಹ ಅಂತ ಒಪ್ಕೋಬೇಕಾದ್ರೆ ನಮ್ಮ ಅಜ್ಞಾನ, ನಮ್ಮ ಅಜ್ಞಾನ, ನಮ್ಮ ಮೋಹ, ನನ್ನ ರೋಗ ಅಂತ ಒಪ್ಕೊಳ್ಳದೆ ಹೋದರೆ ಟ್ರೀಟ್ಮೆಂಟ್ ಕೊಡೋದು ಯಾರಿಗೆ? ಡಾಕ್ಟರ್ ತನ್ನ ರೋಗ ಅಂತ ಅಡ್ಮಿಟ್ ಮಾಡಿಕೊಂಡ್ರೆ ಮಾತ್ರ ಹೇಗೆ ಅವ್ರು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯನೋ ಅದೇ ರೀತಿಯಲ್ಲಿ ನಮ್ಮ ಅಜ್ಞಾನ ಅರ್ಜುನ ನನ್ನ ಅಜ್ಞಾನ ಅಂತ ಒಪ್ಕೊಳ್ತಿದ್ದಾರೆ. ಆದ್ದರಿಂದ ಅರ್ಜುನಿಗೆ ಅಜ್ಞಾನ ಇತ್ತು ಅಂದ್ರೆ ಪೂರ್ತಿ ಪ್ರೂವ್ ಆಗ್ತಾ ಇದೆ. ಕೃಷ್ಣನಿಗೆ ಮಾತು ಎಂದೆಂದೂ ಬರೋದಿಲ್ಲ, ಕೃಷ್ಣನಿಗೆ ಅಜ್ಞಾನದ ಹೆಸರೇ ಇಲ್ಲ. ಆದ್ದರಿಂದಾಗಿನೇ ಭಗವಂತ ಭಗವಂತನೇ ಅಜ್ಞಾನ ರಹಿತ, ಜೀವ ಜೀವನೇ ಅಜ್ಞಾನ ಇದೆ. ಆದರೆ ಭಗವಂತ ಅನುಗ್ರಹ ಮಾಡಿದರೆ ನಮ್ಮ ಅಜ್ಞಾನ ಹೋಗ್ತದೆ, ಅದು ಮುಖ್ಯ ಇದೆ. ಪರಮಾತ್ಮ ಸುಮ್ಮನೆ ಅಜ್ಞಾನ ಕಳೀಲಿಲ್ಲ, ಮಾತುಗಳನ್ನು ಹೇಳಿ ಅಜ್ಞಾನ ಕಳೀತಾ ಇದ್ದ, ಮಾತುಗಳಿಂದ ಅಜ್ಞಾನ ಕಳೀತಾ ಇದ್ದ. ಅದಕ್ಕೆ ನಮ್ಮಲ್ಲಿ ಮಾತಿದೆ, ವಾಗ್ಬಾಣಗಳು ಅಂತ ಕರೀತಾರೆ. ವಾಗ್ಬಾಣಗಳು ದೇಹದೊಳಗಿರೋ ರೋಗವನ್ನ ಔಷಧಿಯಿಂದ ವಾಸಿ ಮಾಡಲಿಕ್ಕೆ ಬರುತ್ತೋ, ಹಾಗೆ ತಲೆಯಲ್ಲಿನ ಅಜ್ಞಾನವನ್ನ ತತ್ವಬೋಧೆಯಿಂದ ಪರಿಹಾರ ಮಾಡಲಿಕ್ಕೆ ಬರುತ್ತೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನದ ಮಾಂತ್ರಿಕ ಶಕ್ತಿ ನೋಡಬೇಕು. ಮುಟ್ಲೇಬೇಕಾಗಿಲ್ಲ, ಮಾತುಗಳು ಹೇಗೆ ಪ್ರವೇಶ ಮಾಡುತ್ತೆ ಅಂತ ಹೇಳುತ್ತಾರೆ. ಕಿವಿಯ ಮೂಲಕ ಹೋಗ್ತಕ್ಕಂಥ ಮಾತುಗಳು ತಲೆಗೇರಿ ಹೃದಯಕ್ಕೆ ಮುಟ್ಟುತ್ತೆ ಅಂತ ಭಾಗವತದಲ್ಲಿ ಹೇಳುತ್ತಾರೆ. ಕಿವಿ ಅದಕ್ಕೆ ಎಂಟ್ರಿ, ಆಹಾರಕ್ಕೆ ಬಾಯಿ ಎಂಟ್ರಿ, ದಾನಕ್ಕೆ ಕಿವಿ ಎಂಟ್ರಿ ಅಂತ ಹೇಳುತ್ತಾರೆ. ಕಿವಿಯಿಂದ ಎಂಟ್ರ್ ಆಗುತ್ತಂತೆ, ಕಿವಿಯಿಂದ ಎಂಟ್ರ್ ಆಗಿದ್ದು ತಲೆಗೆ ಹೋಗುತ್ತಂತೆ ಅಂತ ಕಣ್ಣಿನ ಮನನ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಅದ್ರ ಮನಸ್ಸಿಗೆ ಮುಟ್ಟುತ್ತಂತೆ, ರೂಟ್ ಹೇಗಿದೆ ಅದರದ್ದು? ಕಿವಿಯಿಂದ ತಲೆ, ತಲೆಯಿಂದ ಹೃದಯ, ಹೃದಯಕ್ಕೆ ಹೋದಾಗ ಅವನ ಅಲ್ಲಿರ್ತಕ್ಕಂಥ ಭಗವಂತ ಅವನಿಗೆ ಕಾಣಿಸ್ತಾನೆ. ಆದ್ದರಿಂದ ಈ ಮಾತಿನ ಶಕ್ತಿಯನ್ನ ವಾಗ್ದೇವತೆ ಅಂತ ಕರೆದಿದ್ದಾರೆ. ಭವತಿ ಯದನುಭಾವಾದೇನ ಮೂಕೋಪಿ ವಾಗ್ಮಿ ಜಡವತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇಶ. ಈ ಮಾತಿನಲ್ಲಿ ವಾಕನ್ನ ಎಷ್ಟು ಹೊಗಳುತ್ತಾರೆ ಗೊತ್ತ ಶಾಸ್ತ್ರದಲ್ಲಿ. ಇವತ್ತು ಸಾಗು ಏನಾದರೂ ಇವತ್ತು ಮಾತು ಜಗತ್ತಿನಲ್ಲಿ ಇಲ್ಲದೆ ಹೋಗಿದ್ರೆ ಇಡೀ ವಿಶ್ವ ಜ್ಞಾನದ ಒಂದು ಅಂಧಕಾರದಲ್ಲಿ ಮುಳುಗಿ ಹೋಗ್ತಿತ್ತು, ಅಜ್ಞಾನದಲ್ಲಿ ಮುಳುಗಿ ಹೋಗ್ತಾ ಇತ್ತು ಅಂತ ಹೇಳಿದ್ದಾರೆ. ಇವತ್ತಿನೊಳಗೆ ಯದಿ ಶಬ್ದಾಸ್ವಯಂ ಜ್ಯೋತಿಹಿ ಆ ಸಂಸಾರಂ ನದೀಪ್ಯತೆ ಇದಂ ಅಂಧಂತಮಃ ಕೃಷ್ಣಂ ಜಾಯೇತ ಭುವನತ್ರಯಂ. ಇದು ಬಹಳ ಪ್ರಸಿದ್ಧ ಮಾತು. ಇದಂಧಂತಮಃ ಕೃಷ್ಣಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಸ್ವಯಂ ಜ್ಯೋತಿಹಿ ಆ ಸಂಸಾರಂ ನದೀಪ್ಯತೆ. ಮಾತು ಅಂತ ಏನಾದ್ರೂ ಇಲ್ಲದೆ ಹೋಗಿದ್ದಿದ್ರೆ ಜಗತ್ತು ಶಿಲಾಯುಗದಲ್ಲಿ ಇದ್ದಾಗಿರ್ತಿದ್ದ ಮನುಷ್ಯ. ಅಂಥ ಒಂದು ಪೂರ್ತಿ ಜ್ಞಾನದ ಭಂಡಾರವೇ ತಪ್ಪಿ ಹೋಗ್ತಾ ಇತ್ತು. ಅಂತ ಮಾತಿಗೆ ಬೆಲೆ ಇದೆ. ಆ ಮಾತು ದೊಡ್ಡವರ ಬಾಯಿಂದ ಬರ್ತಾ ಬರ್ತಾ ಹೋದಂತೆ ಬೆಲೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಭಗವಂತನ ಬಾಯಿಂದ ಬಂದಾಗ ಅದರ ಶಕ್ತಿಗೆ ಇತಿಮಿತಿಗಳೇ ಇರಲಿಲ್ಲ. ಕೃಷ್ಣ ನಾನು ಉದ್ಧಾರವಾಗಿ ಬಿಟ್ಟೆ, ಅದು ಮುಗೀತು. ಇನ್ನು ಮುಂದೆ ಪರಮಾತ್ಮ ಹೇಳುತ್ತಾನೆ, ನೀನೇನೇನು ಹೇಳಿದ್ದೀನಿ ನನಗೆ? ಭವಾಪ್ತೆಯೌ ಹಿ ಭೂತಾನಾಂ ಕಥಿತೌ ವಿಸ್ತರಶಃ ಮಯ ಶ್ರುತೌ ವಿಸ್ತರಶಃ ಮಯ ಭೂತಾನಾಂ ಭವಶ್ಚ ಅಪ್ತೆಯಶ್ಚ. ಭವ ಅಂದರೆ ಹುಟ್ಟು, ಅಪ್ತೆಯ ಅಂದರೆ ಸಾವು. ಭೂತಗಳ ಹುಟ್ಟು ಮತ್ತು ಸಾವುಗಳು ನಿನ್ನ ವಿಸ್ತಾರವಾಗಿ ಕೇಳಲ್ಪಟ್ಟಿದ್ದೇನೆ. ಭವಾಪ್ತೇಜವು ಹಿ ಭೂತಾನಾಂ ಶತೋ ವಿಸ್ತರಶೋ ಭಯ. ಅತ್ಯಂತ ವಿಸ್ತಾರವಾಗಿ ಈ ಭೂಮಿಯ ಈ ಜಗತ್ತಿನ ಹುಟ್ಟು ಸಾವುಗಳ ಬಗ್ಗೆ ನಾನು ಕೇಳಿದ್ದೇನೆ. ಅದರ ಜೊತೆಗೆ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಾನೆ, ನಿನ್ನ ಮಹಾತ್ಯಮಿ ಚಾದ್ಭುತಂ. ನಿನ್ನ ಅತ್ಯದ್ಭುತವಾದ ಮಹಾತ್ಯವನ್ನು ನಾನು ಕೇಳಿದ್ದೇನೆ. ಪ್ರಾಣಿಗಳ ಹುಟ್ಟು ಸಾವುಗಳನ್ನು ಕೇಳಿದೆ, ಅದು ನಿನ್ನಿಂದ ಅಂತಲೂ ಕೇಳಿದೆ. ಅಹಂ ಸರ್ವಶ್ಚ ಪ್ರಭವ ಮತ್ತಸರ್ವಂ ಪ್ರವರ್ತತೆ ಪ್ರಳಯಸ್ತಥ. ಇದರಲ್ಲಿ ಹುಟ್ಟಿಗೂ ನಾನು ಕಾರಣ, ಸಾವಿಗೂ ನೀನು ಕಾರಣ ಅಂತ ಹೇಳಿದೆ. ಅರ್ಜುನ ಏನ್ ತಿಳ್ಕೊಂಡಿದ್ದ? ನಾನು ಕೊಲ್ತೇನೆ, ನಾನು ಕೊಲ್ತೇನೆ ಅಂತ ತಿಳ್ಕೊಂಡಿದ್ದ. ಅಲ್ಲ ಅಂತ ಗೊತ್ತಾಯ್ತು. ಏನಾದ್ರೂ ಮಾಡ್ತೇನೆ ಅದೂ ಅಲ್ಲ ಅಂತ ಗೊತ್ತಾಯ್ತು. ನಿನ್ನಿಂದ ಜಗತ್ತಿನ ಹುಟ್ಟು, ಎಲ್ಲ ಪ್ರಾಣಿಗಳ ಹುಟ್ಟು, ಎಲ್ಲ ಸಾವಿಗಳ ನಾಶ ಅಂತ ಕೇಳಿದೆ. ಮತ್ತು ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಭಿಪಿಚ ಅದ್ಭುತಂ. ನಿನ್ನಿಂದ ಅದ್ಭುತಂ ಮಹಾತ್ಮ್ಯಂ, ನಿನ್ನ ಅತ್ಯದ್ಭುತವಾದ ಮಹಾತ್ಮ್ಯವನ್ನು ಕೂಡ ನಾನು ಕೇಳಿದೆ. ಅರ್ಜುನ ಕೃಷ್ಣನ ನೋಡ್ತಾ ಮಾತಾಡ್ತಾ ಇದ್ದಾನೆ. ಕಮಲಪತ್ರಾಕ್ಷ, ಕಮಲಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳವನೇ ಅಂತ ಸಂಬೋಧನೆ. ಕಮಲಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳವನೇ ಪುಂಡರೀಕಾಕ್ಷ ಅಂತ ಕರೀತಾರೆ. ಪುಂಡರೀಕಾಕ್ಷ ಅಂದ್ರೆ ಒಂದೇ, ಕಮಲಾಕ್ಷ ಅಂದ್ರೆ ಒಂದೇ, ಕಮಲಾಯತಾಕ್ಷ ಅಂದ್ರೂ ಒಂದೇ. ತತ್ತಃ ಕಮಲಪತ್ರಾಕ್ಷ, ಕಮಲಪತ್ರದಂತೆ ವಿಶಾಲವಾದ ಕಣ್ಣುಳ್ಳ ಕೃಷ್ಣ, ನಿನ್ನಿಂದ ಎಲ್ಲವನ್ನೂ ನಾನು ಕೇಳಿದೆ. ಈ ಮಾತು ಕೃಷ್ಣನಿಗೆ ವಿಶೇಷ. ಪುಂಡರೀಕಾಕ್ಷ ಅಂದ್ರೆ ತಕ್ಷಣ ನಾರಾಯಣ ಅಂತಾನೆ ಅರ್ಥ. ಎಸ್ಪರೇ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿ. ಪುಂಡರೀಕಾಕ್ಷ ಅನ್ನೋ ಪದ ವಿಶಿಷ್ಟವಾದ ಪದ. ನಾವು ಇಷ್ಟೇ ಕೇಳಿ ಅಭ್ಯಾಸ ಆಗಿರುತ್ತೆ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಒಬ್ಬೊಬ್ಬ ದೇವತೆಗೆ ಒಂದೊಂದು ಕಣ್ಣಿನಲ್ಲೂ ಹೆಸರಿದೆ ಅಂತ ಹೇಳುತ್ತಾರೆ. ಕಣ್ಣಿನ ಹೆಸರೇ ಇದೆ. ವಿರೂಪಾಕ್ಷ ತಕ್ಷ ಶಿವ ಅಂತ ಅರ್ಥ. ವಿರೂಪಾಕ್ಷ ತಕ್ಷ ಶಿವ. ಪುಂಡರೀಕಾಕ್ಷ ಅಂದ್ರೆ ವಿಷ್ಣು, ವಿರೂಪಾಕ್ಷ ಅಂದ್ರೆ ಶಿವ. ಅದೇ ರೀತಿಯಲ್ಲಿ ಸಹಸ್ರಾಕ್ಷ ಅಂದ್ರೆ ಚಂದ್ರ ಇಂದ್ರ, ಸಹಸ್ರಾಕ್ಷ ಅಂದ್ರೆ ಇಂದ್ರ. ಎಷ್ಟು ವ್ಯತ್ಯಾಸ ಕಾಣುತ್ತೆ, ಕಣ್ಣುಗಳಿಗೆ ಎಷ್ಟು ವ್ಯತ್ಯಾಸ ಇದೆ. ಈ ಮತ್ತೆ ಇದನ್ನ ಮೊಟ್ಟ ಮೊದಲ ಬಾರಿಗೆ ಗಮನಿಸಿ ಹೇಳಿದ ಶ್ರೇಯಸ್ಸು ಆಚಾರ್ಯರದೇ. ವಿರೂಪಾಕ್ಷ, ಸಹಸ್ರಾಕ್ಷ, ಪುಂಡರೀಕಾಕ್ಷ, ಹಿರಣ್ಯಾಕ್ಷ ಅಂತ ಹೇಳಿದರೆ ಸೂರ್ಯ ಅಂತ ಹೇಳ್ತಾರೆ. ಆ ಹಿರಣ್ಯಾಕ್ಷ ಬೇರೆ, ಹಿರಣ್ಯಕಶ್ಮೀರನ ಆಕ್ಷರ ಬೇರೆ, ಹಿರಣ್ಯಾಕ್ಷ ಅಂತ ಸೂರ್ಯ. ಈಗ ಆಯಾ ದೇವತೆಗಳಿಗೆ ಕಣ್ಣಿನಲ್ಲಿ ವ್ಯತ್ಯಾಸ ಇದೆ. ಪುಂಡರೀಕಾಕ್ಷ ಅಂದ್ರೆ ಭಗವಂತ. ಪುಂಡರೀಕದ ವಿಶಾಲವಾದ ಕಣ್ಣುಗಳು ಉಂಟು. ಕಣ್ಣುಗಳು ವಿಶಾಲವಾಗಿರೋದು ಜ್ಞಾನದ ವೈಶಾಲ್ಯಕ್ಕೆ ಸಂಕೇತ. ಕಣ್ಣು ಅಂದ್ರೆ ದೃಷ್ಟಿ, ದೃಷ್ಟಿ ಅಂದ್ರೆ ಜ್ಞಾನ. ಜ್ಞಾನ ವಿಶಾಲವಾಗಿದ್ದು ಪುಂಡರೀಕಾಕ್ಷ ಅಂತ ಕರೀತಾರೆ. ಭಗವಂತನ ಜ್ಞಾನಕ್ಕೆ ಇತಿಮಿತಿಗಳೇ ಇಲ್ಲ, ಅದರಿಂದಾಗೇನೆ ಪುಂಡರೀಕಾಕ್ಷ ಅಂತ ಹೆಸರು. ಅದಕ್ಕೆ ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನಾನು ಎಲ್ಲವನ್ನೂ ಬಲ್ಲೆ, ಅದಕ್ಕೆ ತಾನು ಪುಂಡರೀಕಾಕ್ಷ ಅಂತ ಭಗವಂತನಿಗೆ ಹೆಸರು. ಕಮಲದಳಾಯತಾಕ್ಷ ಮೊದಲಾದ ಎಲ್ಲ ಹೆಸರುಗಳು ಕೂಡ ಅದಕ್ಕೆ ಪರ್ಯಾಯ ಪದಗಳಷ್ಟೇ. ಅಂದ್ರೆ ಕೃಷ್ಣನಿಗೆ ನಿನ್ನಿಂದ ನಾನು ಕೇಳಿದೆ, ನಿನ್ನ ಜ್ಞಾನಿ ನೀನು ಹೇಳಿದೆ, ನಾನು ಕೇಳಿದೆ ಅಂತ. ಕಮಲ ತತ್ತಃ ಕಮಲ ಪತ್ರಾಕ್ಷ ಮಹಾತ್ಯಮಿ ಚಾದ್ಭುತಂ. ನೀನು ಅದ್ಭುತ ಮಹಾತ್ಯಮನ್ನು ಕೇಳಿದೆ. ಆ 9, 7, 8, 9, 10 ನಾಲ್ಕು ಅಧ್ಯಾಯ ಕೇಳಿದವರೆಗೆ ಭಗವಂತನ ಮಹಾತ್ಮ ಎಷ್ಟು ಅದ್ಭುತ ಅಂತ ಅರ್ಥ ಆಗುತ್ತೆ. ಭಗವಂತನ ಮಹಾತ್ಮ ಯಾರು ಹೇಳಿದ್ರು ಅದ್ಭುತ, ಇದು ಭಗವಂತನ ಹೇಳಿದಾಗ ಎಷ್ಟು ಸ್ಪಷ್ಟವಾಯಿತು ನನಗೆ, ಏನೇನು ಗೊಂದಲ ಇಲ್ಲ. ಏವಮೇತತ್ ಯಥಾರ್ಥತ್ವಂ ಅರ್ಜುನ ಕೃಷ್ಣ ನೀನೇನೇನು ಹೇಳ್ತಾ ಇದ್ದೀಯಲ್ಲ ಅದೆಲ್ಲವನ್ನು ಕೂಡ ಅದು ಹಾಗೇ ಅಂತ ನನಗೆ ಅರ್ಥವಾಯಿತು ಅಂತ ಹೇಳುತ್ತೆ. ನೀನು ಹೇಳಿದ್ದೆಲ್ಲ ಯಥಾರ್ಥವಾದ ವಿಚಾರ, ಏವಮೇವ ಯಥಾರ್ಥತ್ವಂ ಯಥಾತ್ವಂ ಅರ್ಥ, ನೀನು ಹೇಗೆ ಹೇಳ್ತಾ ಇದ್ದೀಯಲ್ಲ ಹಾಗೆ ಜಗತ್ತಿದೆ ಅಂತ ನನಗೆ ಸ್ಪಷ್ಟ ಅರ್ಥವಾಗಿದೆ. ಅದು ಕೃಷ್ಣನ ಮಾತಿನ ನೂರಕ್ಕೆ ನೂರರಷ್ಟು ಪ್ರಾಮಾಣ್ಯವು. ಕೆಲವು ಪದಾರ್ಥಗಳಿರುತ್ತೆ, ತುಂಬ ಹಲಸಿನ ಹಣ್ಣು ತಿನ್ಬೇಕಾದ್ರೆ ಎಷ್ಟು ತೆಗೆದಾಕ್ಬಿಡ್ತೀವಿ ಲೆಕ್ಕ ಹಾಕಿ ನಾವೀಗ ತಿನ್ನೋದಕ್ಕಿಂತ ತೆಗೆದಾಕೋದೇ ಜಾಸ್ತಿ. ಅದರೊಳಗೆ ಹಲಸಿನ ಹಣ್ಣು ತೂಕ ಮೊದಲಕ್ಕಿಂತ ಆಮೇಲೆ ತೂಕ ಮಾಡಿ ಎತ್ತಿಕೊಂಡು ಸ್ವಲ್ಪ ಕಡಿಮೆ ಆಗಿರುತ್ತೆ ಅಷ್ಟೇ, ವೇಸ್ಟೇಜ್ ಅಷ್ಟು ಜಾಸ್ತಿ ಇರುತ್ತೆ. ಅದೇ ಸೀಡ್ಲೆಸ್ ಜಾಸ್ತಿ ತಿನ್ಬಿಟ್ಟು ತೆಗೆದಾಕೋದು ಗತಿ ಏನಾಗಬೇಕು, 100% ತಿಂದಾಕ್ಬಿಡ್ತಾನೆ. ಆ ತುಂಬೊಂದು ಬಿಟ್ಟರೆ ಇನ್ನೆಲ್ಲ ತಿಂದಾಕ್ಬಿಡ್ತಾನೆ ಆ ಥರ. ಆದರೆ ಅದಕ್ಕೂ ಅದಕ್ಕೆ ಎಷ್ಟು ವ್ಯತ್ಯಾಸ ಗೊತ್ತು ಮಾಡಿಬಿಟ್ರೆ ಭಗವಂತನ ಮಾತಿನಲ್ಲಿ ಸರ್ವವೂ ಯಥಾರ್ಥ, ತೆಗೆದಾಕಾದ ಮಾತು ಯಾವ್ಯಾವುದೂ ಇಲ್ಲ ಅದರೊಳಗೆ. ಆಗ ನನಗೊಂದು ಕುತೂಹಲ ಉಂಟಾಗ್ತಾ ಇದೆ, ಕೃಷ್ಣ ದ್ರಷ್ಟುಮಿಚ್ಛಾವಿತೆ ರೂಪಂ ಐಶ್ವರ್ಯಂ ಪುರುಷೋತ್ತಮ, ನಿನ್ನ ಐಶ್ವರ್ಯ ರೂಪವನ್ನು ನೋಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಅರ್ಜುನನ ಮುಂದಿನ ಕಾತರ. ಇಷ್ಟೆಲ್ಲ ಕೇಳಿದ ಮೇಲೆ ನೋಡೋ ಅಪೇಕ್ಷೆ ಬಂದಿದೆ. ಈ ಮನುಷ್ಯನ ಸೈಕಾಲಜಿ ಅದು, ಮೊದಲು ಕೇಳ್ತಾನೆ ಆಮೇಲೆ ನೋಡಕ್ಕೆ ಇಷ್ಟಪಡ್ತಾನೆ. ಶ್ರವಣ ಮನನ ಧ್ಯಾನ ಅಂತ ಮೂರು ಹಂತಗಳು, ಮೊದಲು ಕೇಳೋದು ಆಮೇಲೆ ಚಿಂತಿಸೋದು ಆಮೇಲೆ ದರ್ಶನ ಮಾಡೋದು. ಶ್ರವಣ ಅನ್ನೋದು ದರ್ಶನಕ್ಕೆ ಮೊದಲ ಹಂತವಾದ್ದರಿಂದ ಹರಿಕಥಾ ಶ್ರವಣ ಮಾಡೋ ನಿರಂತರ. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ, ಹೀಗೆಲ್ಲ ಮಾತು ಬರಲಿಕ್ಕೆ ಅದೇ ಕಾರಣವಾಗಿತ್ತು. ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ, ಶ್ರವಣ ಭಕ್ತಿಯೇ ಎಲ್ಲ ಭಕ್ತಿಯ ಮೂಲ. ನೀನು ಕೇಳಿದೆ, ನೀನು ಕೇಳಿಸ್ತಿ, ನಾನು ಕೇಳಿದೆ, ಈಗ ನೋಡಬೇಕು ಅಂತ ನನಗನಿಸ್ತಾ ಇದೆ. ದ್ರಷ್ಟುಮಿಚ್ಛಾಮಿತೆ ರೂಪಂ ಅನ್ನೋ ಕೇಳ್ತಾರೆ, ಕೆಲವರು ತೋರಿಸ್ಲಾ ಅಂತ ಕೇಳ್ತಾರೆ, ಮೊದಲು ವಿಷಯ ಹೇಳಿ ಅಂತಾರೆ. ಅಲ್ಲಿ ಬೇಡ ಸರ್ ತೋರಿಸ್ಬೇಕಾದ್ರೆ ನೆಸಿಟಿಲ್ಲ, ಬೇಡ ಬೇಡ ಅಂತ ಹೇಳಿಬಿಡ್ತಾರೆ, ಸಾಕದೇ ಮತ್ತೆ ನೋಡಿ ನೆಸಿಟಿನೇ ಇಲ್ಲ. ಕೇಳಿದಾಗ ಅವ್ರು ಇಷ್ಟು ಕೇಳಿದ್ಮೇಲೆ ನೋಡುತ್ತೇನೆ ಅಂತ ಹೇಳ್ತಾನೆ, ಅದು ಸರಿ. ಯಾವ್ದಕ್ಕೆ ಬೇಡ ಅನ್ಸೋದಿಲ್ಲ, ಯಾವ್ದು ಎಕ್ಸ್ಪ್ಲೇನ್ ಮಾಡ್ತಾ ಹೋದ ಅದಕ್ಕಿಂತ ಒಳ್ಳೆ ತಾನು ನೋಡಿದ್ದ, ಸಾಕು ಮಾರಾಯ ಅಂತ ಹೇಳ್ಬಿಡ್ತಾನೆ. ಮೂಲೋಯ್ತು ನೋಡೋದು ತೋರಿ, ಬೇಕಾಗಿರೋ ಟೈಮ್ ವೇಸ್ಟ್ ಮಾಡಬೇಡ, ನನಗೆ ಅದಕ್ಕಿಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿಬಿಡ್ತಾನೆ. ಎಲ್ಲಿ ಹೊಸತನ ಇದೆಯೋ ಅದನ್ನು ಹೆಚ್ಚು ಚೆನ್ನಾಗಿ ಕೇಳುತ್ತಾನೆ, ನೋಡಬೇಕು ಅಂತ ಭಾವನೆಯನ್ನು ಹೊಂದುತ್ತಾನೆ. ಆದ್ದರಿಂದ ನಾನು ನೋಡಬೇಕು ಅಂತ ಹೇಳ್ತಾ ಇದ್ದೆ, ನಿನ್ನ ನೋಡಬೇಕು ಅಂತ ಅನಿಸ್ತಾ ಇದ್ದೆ. ಐಶ್ವರ್ಯಂ ರೂಪಂ, ಇಲ್ಲಿ ಒಂದು ಗೊಂದಲ ಉಂಟು ನೋಡೋದಕ್ಕೆ. ಐಶ್ವರ್ಯ ರೂಪವನ್ನು ನೋಡಕ್ಕೆ ಹೊರಟಿದ್ದೆ ಇಷ್ಟಪಡ್ತೇನೆ ಅಂತ ಕೇಳಿದರೆ ಕೃಷ್ಣನ ಈಗಿನ ರೂಪ ಐಶ್ವರ್ಯ ರೂಪ ಅಲ್ವೋ ಅನ್ನೋ ಪ್ರಶ್ನೆ ಬರಬಹುದು. ಕೃಷ್ಣನ ಈಗಿನ ರೂಪನೋ ಏನದು, ಅದು ಐಶ್ವರ್ಯ ರೂಪನೇ. ಆ ರೂಪ ನೋಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದರೆ ಈಶ್ವರ ರೂಪ. ಈಶ್ವರ ರೂಪ ಅಂದ್ರೆ ಏನು, ತುಂಬಾ ಜನ ಯೋಚನೆ ಮಾಡಲೇ ಇಲ್ಲ. ಈಶ್ವರ ರೂಪ ಅಂದ್ರೆ ಏನು, ಈ ಒಂದು ವಿಶಿಷ್ಟವಾದಂತಹ ಆತ್ಮರೂಪ ಅಂದ್ರೆ ಏನು, ಇದರ ವ್ಯತ್ಯಾಸವನ್ನು ಭಾಗವತ ಪುರಾಣ ಹೇಳುತ್ತದೆ. ತುಂಬಾ ಜನರಿಗೆ ಐಶ್ವರೂಪ ಐಶ್ವರೂಪ ಅಂತ ಅಷ್ಟೇ ಬರೆದಿದ್ದೇ ಹೊರತು ಬೇರೆ ಅರ್ಥ ಬರೀಲಿಲ್ಲ. ಅದಕ್ಕೆ ಮತ್ತೆ ಮತ್ತೆ ಮಾತು ಯಾಕೆ ಹೇಳ್ತೇನೆ ಅಂದ್ರೆ, ಭಗವದ್ಗೀತವನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ಬೇಕಾದ್ರೆ ಬೇರೆ ಎಷ್ಟು ಗ್ರಂಥಗಳ ಸಹಾಯ ಪಡ್ಕೊಂಡಿರ್ಬೇಕು ಅವನಿಗೆ ಲೆಕ್ಕ ಹಾಕಿ. ಎಷ್ಟು ಗ್ರಂಥಗಳ ಸಹಾಯ ಪಡ್ಕೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ, ಇಲ್ಲವರು ಸಾಧ್ಯ ಇರೋದೇ ಇಲ್ಲ. ಸ್ಪೆಷಲೈಸೇಷನ್ ಪ್ರಶ್ನೆ ಬರೋದು ಯಾವಾಗ, ಇವತ್ತು ಮದ್ದು ಸೈನ್ಸ್ನಲ್ಲೂ ಕೂಡ ಬರೀ ಸೈನ್ಸು, ಆಮೇಲೆ ಒಂದು ಸ್ಪೆಷಲ್ ಸಬ್ಜೆಕ್ಟು, ಅದರಲ್ಲಿ ಮತ್ತೆ ಸ್ಪೆಷಲ್ ಬ್ರಾಂಚಸ್, ಮತ್ತೆ ಅದರಲ್ಲಿ ಮತ್ತೆ ಥೀಸಿಸ್, ಮತ್ತೆ ಈ ಥರ ಬೆಳೀತಾ 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 ಹೋಗ್ತಾರೆ. ಹೆಚ್ಚು ವಿಷಯ ಗೊತ್ತಿದ್ದಷ್ಟು ಕೂಡ ಒಂದು ವಿಷಯ ಸ್ಪಷ್ಟವಾಗ್ತದೆ. ಭಗವದ್ಗೀತೆ ಅರ್ಥ ಆಗಬೇಕಾದ್ರೆ ಭಾಗವತ ಆದ ಗ್ರಂಥಗಳೆಲ್ಲ ಗೊತ್ತಿರಬೇಕು. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಭಗವಂತ ಎಲ್ಲ ಕಡೆಯೂ ಇದ್ದಾನೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಯಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ. ಭಗವಂತ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಹೊರಗೂ ಪೂರ್ಣ ಒಳಗೂ ಪೂರ್ಣ. ಹಾಗಿದ್ರೆ ಹೊರಗಿರೋ ರೂಪಕ್ಕೆ ಏನು ಹೆಸರು ಅಂತ ಪ್ರಶ್ನೆ, ಹೊರಗಿನ ರೂಪಕ್ಕೆ ಏನು ಹೆಸರು, ಅದಕ್ಕೆ ಈಶ್ವರ ರೂಪ ಅಂತ ಕರೀತಾರೆ. ಒಳಗಿನ ರೂಪಕ್ಕೆ ಆತ್ಮ ರೂಪ ಅಥವಾ ಪುರುಷ ರೂಪ ಅಂತಲೂ ಕರೀತಾರೆ. ಪುರುಷ ರೂಪ ಅಂದ್ರೆ ಒಳಗಿನ ರೂಪ, ಈಶ್ವರ ರೂಪ ಅಂದ್ರೆ ಹೊರಗಿನ ರೂಪ, ಎರಡು ಪರಮಾತ್ಮನೇ. ಆದರೆ ನಾನು ಯಾವುದು ನೋಡಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿನ್ನ ಹೊರಗಿನ ರೂಪ ನೋಡಲಿಕ್ಕೆ ಇಷ್ಟಪಡ್ತೇನೆ. ಅದು ಬಿಂಬರೂಪ ಅಲ್ಲ, ಅದು ಬಿಂಬರೂಪ ಒಳಗಿಂದು, ಅದು ಹೊರಗಿನ ರೂಪ. ಎಲ್ಲರಿಗೂ ಆ ಸಾಮರ್ಥ್ಯ ಇರೋದಿಲ್ಲ. ಅರ್ಜುನ ದೊಡ್ಡ ವ್ಯಕ್ತಿಯಾದ್ದರಿಂದ ಅದು ನೋಡಕ್ಕೆ ಇಷ್ಟಪಡ್ತಾ ಇದ್ದೇನೆ, ಅದನ್ನು ನನಗೆ ತೋರಿಸು. ಆ ಉಪನಿಷತ್ತಿನ ಮಾತು ಗೊತ್ತಿಲ್ಲದವರಿಗೆ ಭಾಗವತ ಪುರಾಣದ ವಿವೇಚನೆ ಗೊತ್ತಿಲ್ಲದೆ ಹೋದರೆ ಐಶ್ವರ್ಯ ರೂಪ ಅನ್ನೋದಕ್ಕೆ ಅರ್ಥ ಗೊತ್ತಾಗೋದಿಲ್ಲ. ಅವರೇ ಅರ್ಥ ಮಾಡ್ತಾರೆ, ಕೃಷ್ಣ ಈಶ್ವರನಲ್ಲ, ಸ್ಪೆಷಲ್ ರೂಪ ಎಲ್ಲ ಇಟ್ಟಿದ್ದಾರೆ ಅದನ್ನು ತೋರಿಸ್ತಾನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಕೃಷ್ಣನ ಅಷ್ಟೇ ಪರಿಪೂರ್ಣ, ಅಷ್ಟೇ ಪರಿಪೂರ್ಣ. ನಿನ್ನ ವ್ಯಾಪ್ತ ರೂಪ ನೋಡಕ್ಕೆ ಇಷ್ಟಪಡ್ತೇನೆ ಅಂತ ಅರ್ಥ. ಈಶ್ವರ ರೂಪ ಹೊರಗಿನ ರೂಪ ಅಂದ್ರೆ ಆಲ್ ಪರವೇಜಿಯ ರೂಪ, ಅದನ್ನು ನೋಡಕ್ಕೆ ಇಷ್ಟಪಡ್ತೇನೆ. ನಾನೀಗ ಯಾವ ಪದಾರ್ಥ ತೋರಿಸ್ತಾರೆ, ಸ್ವಲ್ಪ ಬಿಚ್ಚಿ ತೋರಿಸಿ ಅಂತಾರೆ ಆ ಟೈಪ್. ಸೊ ಬಿಚ್ಚಿ ತೋರಿಸಿ ಆ ರೀತಿ. ಪುರುಷ ರೂಪ ಅಂಬುದು ಒಳಗಡೆ ಇದೆ, ಬಿಂಬರೂಪ ನಮಗೆ ಕಾಣುತ್ತೆ.